Fellowship is not just coming together on Sunday morning, joining all together, having a meal and going away. That is not fellowship.
ಅನ್ಯೋನ್ಯತೆಯು ಕೇವಲ ಭಾನುವಾರ ಬೆಳಗ್ಗೆ ಬಂದು ಒಟ್ಟಾಗಿ ಸೇರೋದು ಮಾತ್ರವಲ್ಲ, ಬರುವಂತದ್ದು, ಊಟ ಮಾಡುವಂತದ್ದು, ಹೊರಟು ಹೋಗುವಂತದ್ದು, ಅದು ಅನ್ಯೋನ್ಯತೆ ಅಲ್ಲ.
That's they have in a lot of non-Christian temples and mosques and gurudwaras and all. They come together and they eat and they go.
ಅಕ್ರೈಸ್ತರು ಕೂಡ ದೇವಾಲಯಗಳಿಗೆ ಬರ್ತಾರೆ, ಗುರುದ್ವಾರಗಳಿಗೆ ಬರ್ತಾರೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ, ಒಟ್ಟಾಗಿ ಊಟ ಮಾಡ್ತಾರೆ, ನಂತರ ಹೊರಟೋಗ್ತಾರೆ.
And they are good friends. They help one another. If somebody is shifting a house, they go and help them to shift the house. That's not fellowship. It's not wrong. Nothing wrong in it. I'm just saying that's a worldly type of friendship.
ಅವರು ಒಳ್ಳೆ ಸ್ನೇಹಿತರಾಗಿರ್ತಾರೆ, ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ, ಅವರು ಮನೆ ಬದಲಿಸಬೇಕಾದ್ರೆ ಹೋಗಿ ಸಹಾಯ ಮಾಡ್ತಾರೆ, ಅದು ಅನ್ಯೋನ್ಯತೆ ಅಲ್ಲ, ಲೋಕದ ರೀತಿಯ ಸ್ನೇಹ ಅಷ್ಟೇ.
But fellowship is something more than that. It begins with a relationship with the Lord Jesus. That's deepening and growing.
ಅನ್ಯೋನ್ಯತೆಯು ಅದಕ್ಕಿಂತ ಹೆಚ್ಚಾದದ್ದು, ಅದು ಯೇಸು ಕ್ರಿಸ್ತನೊಟ್ಟಿಗಿನ ಸಂಬಂಧದಿಂದ ಪ್ರಾರಂಭವಾಗುವಂತದ್ದಾಗಿದೆ, ಹೆಚ್ಚು ಆಳವಾಗಿದೆ ಮತ್ತು ಬೆಳೆಯುವಂತದ್ದಾಗಿದೆ.
Ask yourself whether your relationship with Jesus Christ is deepening and growing first of all.
ನಿಮಗೆ ನೀವು ಕೇಳಿಕೊಳ್ಳ್ರಿ, ಯೇಸು ಕ್ರಿಸ್ತನೊಟ್ಟಿಗಿನ ನಿಮ್ಮ ಸಂಬಂಧವು ಬೆಳೀತಾ ಇದೇನಾ, ಆಳವಾಗಿದೆನಾ ಅಂತ.
Otherwise just write across your name, I have not understood fellowship.
ಇಲ್ಲವಾದಲ್ಲಿ ನಿಮ್ಮ ಹೆಸರಿಗೆ ಅಡ್ಡಲಾಗಿ ಈ ರೀತಿಯಾಗಿ ಬರ್ಕೊಳ್ರಿ, ನಾನು ಅನ್ಯೋನ್ಯತೆಯನ್ನ ಅರ್ಥ ಮಾಡಿಕೊಂಡಿಲ್ಲ ಅಂತ.
I'm not saying that to condemn anybody. I'm just saying so that you can begin at least now.
ನಾನು ಯಾರನ್ನು ಖಂಡಿಸಲು ಹೇಳುತ್ತಿಲ್ಲ, ನಾನು ಏನಕ್ಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಇವಾಗಲಿಂದನಾದರೂ ಅದನ್ನ ಪ್ರಾರಂಭಿಸರಿ ಎಂಬುದಕ್ಕಾಗಿ.
You know, that's why sometimes on a Sunday,
ಅದಕ್ಕಾಗಿ ಕೆಲವೊಮ್ಮೆ ಭಾನುವಾರ
we have a picnic. I don't think there's any other church that I've heard of that has a picnic on Sunday morning. I never heard of one.
Picnic anta hammikolluttevi bere sabegalalli nanu yavattu idana kelilla adare nammalli kelavu banuvara picnic embadaga hammikolluttevi.
Maybe there are some bold churches like that, but you know, people are shocked when they hear you have a picnic on Sunday morning.
Kelavu dairyavanta sabegalu aa reetiyagi irtave janaru idana kelavaga aashcharyachakitaraagtare nimage banuvara picnic anuvanta diratta anta.
You mean you don't have time of singing and listening to message? No, we have a picnic.
Nimage haadu heluvantaddu sandesha keluvantaddu irutta? Illa, ನಮಗೆ ಪಿಕ್ನಿಕ್ ಇರುತ್ತದೆ ಎಂಬುದಾಗಿ ಹೇಳ್ತೀವಿ ನಾವು.
Why do we have a picnic? Not just to eat, but to have fellowship.
ಯಾಕೆ ಪಿಕ್ನಿಕ್ ಅನ್ನ ನಾವು ಹಮ್ಮಿಕೊಳ್ಳುತ್ತೀವಿ? ಕೇವಲ ತಿನ್ನುವುದಕ್ಕಲ್ಲ, ಅನ್ಯೋನ್ಯತೆಯನ್ನ ಮಾಡಲು.
You know, in a picnic you can have more fellowship than in a Sunday morning service like this where you listen to the message, sing a few songs and go home.
ಭಾನುವಾರ ಬೆಳಗ್ಗೆ ಸಂದೇಶ ಕೇಳಿ ಹಾಡು ಹೇಳಿ ಮನೆಗೆ ಹೋಗುವುದಕ್ಕಿಂತ ನಿಮಗೆ ಗೊತ್ತಿದೆನಾ, ಪಿಕ್ನಿಕ್ ಎಂಬುವಂತದ್ದರಲ್ಲಿ ಹೆಚ್ಚು ಅನ್ಯೋನ್ಯತೆ ಮಾಡಬಹುದು ಅಂತ.
We believe in fellowship. And I personally think we need to have a lot more times where we build fellowship with one another through interaction so that we become a body.
ನಾವು ಅನ್ಯೋನ್ಯತೆಯಲ್ಲಿ ನಂಬಿಕೆ ನೀಡ್ತೀವಿ. ನಾನು ವೈಯಕ್ತಿಕವಾಗಿ ನೆನೆಸ್ತೀನಿ, ಅನ್ಯೋನ್ಯತೆಯನ್ನ ಕಟ್ಟುವುದರಲ್ಲಿ ನಾವು ಹೆಚ್ಚು ಸಮಯ ಅದರಲ್ಲಿ ಕಳೆಯಬಹುದು ಅಂತ. ಒಬ್ರಿಗೊಬ್ರು ಮಾತಾಡಿಕೊಳ್ಳುವುದರಿಂದ ದೇಹವಾಗ್ತೀವಿ.
So that we are connected to one another. It's very, very important. That's what a local church is supposed to be.
ನಾವು ಒಬ್ರಿಗೊಬ್ರು ಸಂಪರ್ಕವನ್ನ ಸಾಧಿಸ್ತೀವಿ, ಅದು ತುಂಬಾ ಮುಖ್ಯ. ಸ್ಥಳೀಯ ಸಭೆಯು ಅದೇ ರೀತಿಯಾಗಿ ಇರಬೇಕು.
And that's why what we want this church to be different from other churches, not just in the doctrines we preach.
ಅದಕ್ಕಾಗಿ ನಮ್ಮ ಸಭೆಯು ಇತರ ಸಭೆಗಳಿಗಿಂತ ವ್ಯತ್ಯಾಸವಾಗಿರಬೇಕು. ಕೇವಲ ಸಿದ್ಧಾಂತಗಳನ್ನು ಸಾರುವಂತದ್ರಿಂದ ವ್ಯತ್ಯಾಸ ಮಾತ್ರ ಅಲ್ಲ.
Or we don't want to get any honor from the type of songs we sing or how singing our singing is good, our preaching is good.
ಅಥವಾ ನಾವು ಹೇಗೆ ಬೋಧನೆ ಮಾಡ್ತೀವಿ, ಹಾಡುಗಳನ್ನು ಹೇಳ್ತೀವಿ, ಅದರಿಂದ ಗೌರವವನ್ನು ಸಂಪಾದಿಸಿಕೊಳ್ಳೋದು ಕೂಡ ಅಲ್ಲ.
If there's one thing we want to distinguish ourselves from others, not even the fact we don't take a collection. That can be a very earthly type of glory.
ಇತರ ಸಭೆಗಳಿಗಿಂತ ಒಂದು ಸಂಗತಿ ವಿಶಿಷ್ಟತೆ ಏನಪ್ಪ ನಮ್ಮಲ್ಲಿ ಅಂತಂದ್ರೆ, ಕಾಣಿಕೆಯನ್ನು ತೆಗೆದುಕೊಳ್ಳದಿರುವುದಲ್ಲ, ಅದು ಲೋಕದ ಮಹಿಮೆ ಆಗ್ಬಿಡುತ್ತೆ.
But the fact that we have a quality of fellowship with one another, which is far deeper than we've seen anywhere else.
ನಾವು ಎಲ್ಲೂ ನೋಡದೇ ಇರುವಂತ ಒಂದು ಆಳವಾದ ಸಂಗತಿ ಏನ್ ನೋಡಬಹುದಪ್ಪ ಅಂದ್ರೆ, ಅನ್ಯೋನ್ಯತೆಯ ಗುಣಮಟ್ಟವನ್ನ ನಾವಿಲ್ಲಿ ಹೊಂದ್ಕೊಬಹುದು.
Then we are truly the body of Jesus Christ. The church that Jesus is building.
ಆಗ ನಾವು ನಿಜವಾಗಿಯೂ ಯೇಸು ಕ್ರಿಸ್ತನು ಕಟ್ಟುತ್ತಿರುವಂತ ಸಭೆಯಾಗ್ತೀವಿ, ಕ್ರಿಸ್ತನ ದೇಹವಾಗ್ತೀವಿ.
So John says that is the purpose which I'm writing this letter.
ಯೋಹಾನನ ಹೇಳ್ತಾನೆ, ಈ ಒಂದು ಉದ್ದೇಶಕ್ಕಾಗಿ ನಾನು ಈ ಪತ್ರಿಕೆಯನ್ನು ಬರೀತಿದ್ದೀನಿ ಅಂತ.
And so it's very important to understand that, let me repeat again, that when John, when he saw the decline in Christendom in his time and the backsliding of churches and elders.
ಇದನ್ನ ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಅದಕ್ಕಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಯೋಹಾನನು ಕ್ರೈಸ್ತತ್ವದಲ್ಲಿ ಕುಸಿಯುವಿಕೆ, ಸಭೆಯ ಹಿರಿಯರು ಮತ್ತು ಸಭೆಗಳು ಆತನ ಸಮಯದಲ್ಲಿ ಹಿಂಜಾರಿ ಬೀಳುವಂತದನ್ನು ನೋಡಿದಾಗ
and elders who were ready to be rejected by the Lord. Imagine an elder brother to whom the Lord says I'm going to spit you out of my mouth.
ಒಬ್ಬ ಸಭಾ ಹಿರಿಯನು ಕರ್ತನಿಂದ ತಿರಸ್ಕರಿಸಲ್ಪಡುವಾಗ ಕಲ್ಪಿಸಿಕೊಳ್ಳ್ರಿ, ಒಬ್ಬ ಸಭಾ ಹಿರಿಯನಿಗೆ ದೇವರು ಹೇಳುತ್ತಾರೆ ನನ್ನ ಬಾಯಿಯಿಂದ ನಿಮ್ಮನ್ನ ಉಗುಳು ಬಿಡ್ತೀನಿ ಅಂತ.
That means you were in my mouth, you were speaking my word till now, elder in Laodicea. You're an elder, right? I'm going to spit you out of my mouth.
ನೀನು ಇಲ್ಲಿವರೆಗೂ ಲೆವದೋಕಿಯದ ಹಿರಿಯನಾಗಿ ನನ್ನ ಬಾಯಲ್ಲಿದ್ದುಕೊಂಡು ನನ್ನ ಮಾತುಗಳನ್ನಾಡ್ತಾ ಇದ್ದೆ, ನೀನು ಸಭಾ ಹಿರಿಯನಲ್ವಾ, ನಿನ್ನನ್ನು ನಾನು ಬಾಯಿಂದ ಉಗುಳು ಬಿಡ್ತೀನಿ ಅಂತ ಹೇಳ್ತಾರೆ.
Can you imagine the Lord telling an elder in Sardis, you just got a name that you're alive. You just sit up there in front and preach and everybody gives you a name, but you're dead. There's no life in you and you're an elder.
ಸಾರ್ದೀಸಿನಲ್ಲಿರುವ ಸಭೆಯ ಹಿರಿಯನಿಗೆ ದೇವರು ಈ ರೀತಿಯಾಗಿ ಹೇಳುತ್ತಾರೆ, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ, ಎಲ್ಲರೆದುರುಗಡೆ ನಿಂತುಕೊಂಡು ಪ್ರಸಂಗ ಮಾಡ್ತಿ, ಹೆಸರು ತಗೊಳ್ತಿ, ಆದರೆ ನಿನ್ನಲ್ಲಿ ಜೀವ ಇಲ್ಲ, ನೀನು ಸತ್ತವನಾಗಿದ್ದೆ ಎಂಬುದಾಗಿ ಹೇಳುತ್ತಾರೆ.
John was a pretty strong apostle to write such things to elders.
ಯೋಹಾನನು ಬಹಳ ಗಟ್ಟಿಯಾದ ಅಪೋಸ್ತಲನಾಗಿದ್ದನು, ಯಾಕೆಂದ್ರೆ ಈ ರೀತಿಯಾಗಿ ಸಭಾ ಹಿರಿಯರಿಗೆ ಬರೆಯೋದು ಅಂದ್ರೆ ಮತ್ತಿನ್ನೇನು.
He told them the truth about what the Lord thought about them.
ಕರ್ತರು ಅವರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ಯೋಹಾನನು ಸತ್ಯವನ್ನ ನೋಡಿದನಲ್ಲಿ.
Very very important. So it's important for us to recognize fellowship with Jesus is the most important thing on the basis of which we build fellowship with one another.
ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತನೊಟ್ಟಿಗಿನ ಅನ್ಯೋನ್ಯತೆಯು ಹೆಚ್ಚು ಪ್ರಮುಖವಾಗಿದೆ. ಇದನ್ನ ಗ್ರಹಿಸಿಕೊಳ್ಳುವಂತದ್ದು ಬಹಳ ಬಹಳ ಮುಖ್ಯ.
ಅಂಡ್ ಹಿ ಸೇಸ್ ಫರ್ದರ್ ವರ್ಸ್ 4, ದೀಸ್ ಥಿಂಗ್ಸ್ ವಿ ರೈಟ್ ಸೋ ದಟ್ ಯುವರ್ ಜಾಯ್ ಮೇ ಬಿ ಮೇಡ್ ಕಂಪ್ಲೀಟ್ ಆರ್ ಫುಲ್.
ಹಾಗಾಗಿ ಆತನು ನಾಲ್ಕನೇ ವಚನದಲ್ಲಿ ಈ ರೀತಿಯಾಗಿ ಬರೀತಾನೆ, ಮುಂದಾಗಿ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಇವುಗಳನ್ನು ಬರೆಯುತ್ತೇವೆ ಅಂತ.
ಸೊ ಐ ಲರ್ನ್ ಸಮಥಿಂಗ್ ಫ್ರಮ್ ದಟ್. That's not only here.
ನಾನು ಇದರಿಂದ ಏನೋ ಒಂದು ಕಲ್ತ್ಕೊಂಡಿದ್ದೀನಿ, ಅದು ಇಲ್ಲಿ ಮಾತ್ರ ಅಲ್ಲ.
That the reason why so many Christians are not full of joy 24/7. I said 24/7.
ಅನೇಕ ಕ್ರೈಸ್ತರು ಏಳು ದಿನಗಳು 24 ಗಂಟೆ ಯಾಕೆ ಪೂರ್ಣ ಸಂತೋಷವಾಗಿಲ್ಲಪ್ಪ ಅಂತಂದ್ರೆ, ನಾನು ಹೇಳ್ತೀನಿ ಏಳು ದಿನ 24 ಗಂಟೆ ಅಂತ.
24 hours a day, 7 days a week, full of the joy of the Lord. That's a scriptural verse.
ವಾರದ ಏಳು ದಿನ, ದಿನದ 24 ಗಂಟೆ, ಕರ್ತನಲ್ಲಿ ಪೂರ್ಣ ಸಂತೋಷ, ಇದು ಸತ್ಯವೇದದ ವಚನ.
Philippians 4:4, rejoice in the Lord always, and again I say rejoice, which means we're supposed to rejoice 24 hours a day, 7 days a week.
ಫಿಲಿಪ್ಪಿ 4:4, ಕರ್ತನಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿರಿ. ಮತ್ತೊಮ್ಮೆ ಹೇಳ್ತೀನಿ, ಕರ್ತನಲ್ಲಿ ಸಂತೋಷವಾಗಿರ್ರಿ. ಅದರ ಅರ್ಥ ನಾವು ಯಾವಾಗಲೂ 24 ಗಂಟೆ ವಾರದ 7 ದಿನ ಸಂತೋಷವಾಗಿರಬೇಕು.
And here it tells us how that can take place. He says, I'm writing these things to you so that you can know how you can have joy 24/7.
ಅದು ಹೇಗೆ ಆಗುತ್ತದೆ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ವಾರದ 7 ದಿನ, ದಿನಕ್ಕೆ 24 ಗಂಟೆ ಹೇಗೆ ಪೂರ್ಣ ಸಂತೋಷದಿಂದ ಇರಬೇಕು ಅಂತ ಈ ಸಂಗತಿಗಳನ್ನ ನಾನು ನಿಮಗೆ ಬರೀತೇನೆ ಅಂತ ಹೇಳ್ತಾನೆ ಇಲ್ಲಿ.
It's by fellowship with the Father and fellowship with one another.
ಅದು ತಂದೆಯೊಟ್ಟಿಗಿನ ಅನ್ಯೋನ್ಯತೆ ಮತ್ತು ಇತರರೊಟ್ಟಿಗಿನ ಅನ್ಯೋನ್ಯತೆಯಿಂದ.
The more you build fellowship with Jesus Christ and the Father,
ನೀವು ತಂದೆಯೊಟ್ಟಿಗೆ ಮತ್ತು ಯೇಸುಕ್ರಿಸ್ತನೊಟ್ಟಿಗೆ ಹೆಚ್ಚು ಅನ್ಯೋನ್ಯತೆಯನ್ನ ಕಟ್ಟಿಕೊಂಡಾಗ,
and the more that results in fellowship with one another, you know that has a direct effect on the joy in your life. I can say that.
ಇತರರೊಟ್ಟಿಗಿನ ಅನ್ಯೋನ್ಯತೆಯ ಫಲಿತಾಂಶದ ನೇರ ಪರಿಣಾಮ ನಿಮ್ಮ ಜೀವಿತದಲ್ಲಿ ಸಂತೋಷವಿರುತ್ತದೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೇನೆ.
Joy in my life has not come through more money or no sickness or nothing like that.
ನನ್ನ ಜೀವಿತದಲ್ಲಿ ಸಂತೋಷವು ಹೆಚ್ಚು ಹಣ ಇರುವುದರಿಂದ ಅಥವಾ ಕಾಯಿಲೆ ಇಲ್ಲದೆ ಇರುವುದರಿಂದ ಆ ರೀತಿಯಾಗಲ್ಲ ಬರುವಂತದ್ದು.
My joy doesn't go down if I become sick.
ನಾನು ಕಾಯಿಲೆ ಬಿದ್ದಾಗ ಸಂತೋಷ ಕಡಿಮೆ ಆಗಲ್ಲ.
My joy does not go down if I lose money. These things don't interest me.
ಹಣವನ್ನ ಕಳೆದುಕೊಂಡಾಗಲೂ ಕೂಡ ನನ್ನ ಸಂತೋಷವು ಕಡಿಮೆ ಆಗೋದಿಲ್ಲ. ಈ ಸಂಗತಿಗಳ ಮೇಲೆ ನನಗೆ ಅಷ್ಟು ಆಸಕ್ತಿ ಇಲ್ಲ.
My joy is entirely dependent on fellowship with God, and the result is my fellowship with others who want to have fellowship. Not everybody is interested in fellowship.
ನನ್ನ ಸಂತೋಷವು ತಂದೆಯೊಟ್ಟಿಗಿನ ಅನ್ಯೋನ್ಯತೆ ಮೇಲೆ ಅವಲಂಬಿತವಾಗಿದೆ. ಇದರ ಫಲಿತಾಂಶವಾಗಿ ಅನ್ಯೋನ್ಯತೆಯನ್ನು ಬಯಸುವಂತ ಇತರರೊಟ್ಟಿಗೆ ಅನ್ಯೋನ್ಯತೆ ಮಾಡುವುದಾಗಿದೆ. ಎಲ್ಲರಿಗೂ ಅನ್ಯೋನ್ಯತೆ ಆಸಕ್ತಿ ಇರೋದಿಲ್ಲ.
I'll tell you another thing.
ನಾನು ನಿಮಗೆ ಮತ್ತೊಂದು ಸಂಗತಿಯನ್ನು ಹೇಳ್ತೇನೆ.
You don't need to meet so frequently to have fellowship.
ನಾವು ಅನ್ಯೋನ್ಯತೆಯನ್ನ ಮಾಡಲು ಪದೇ ಪದೇ ಭೇಟಿಯಾಗುವಂತ ಅವಶ್ಯಕತೆ ಇಲ್ಲ.
I have sometimes seen that I have wonderful fellowship with people I meet just 3-4 times a year.
ಕೆಲವೊಮ್ಮೆ ನಾನು ನೋಡಿದ್ದೀನಿ, ವರ್ಷದಲ್ಲಿ ಕೇವಲ 3-4 ಬಾರಿ ಮಾತ್ರ ಭೇಟಿಯಾಗುವಂತಹ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೂನತೆಯನ್ನು ಹೊಂದ್ಕೊಂಡಿದ್ದೀನಿ.
ಅಂಡ್ ನಾಟ್ ಸೋ ಗುಡ್ ಫೆಲೋಶಿಪ್ ವಿತ್ ಪೀಪಲ್ ಹೂ ಐ ಸೀ ಹಿಯರ್ ಎವ್ರಿ ಸಂಡೇ. ವೈ ಇಸ್ ದಟ್?
ನಾನು ಪ್ರತಿ ಭಾನುವಾರ ನೋಡುವಂತ ಮತ್ತು ಭೇಟಿಯಾಗುವಂತಹ ಇತರರೊಟ್ಟಿಗೆ ಅಷ್ಟು ಅನ್ಯೂನತೆಯನ್ನು ಹೊಂದ್ಕೊಳಕಾಗಿಲ್ಲ, ಯಾಕದು?
ಐ ಆಸ್ಕ್ ಮೈಸೆಲ್ಫ್ ದಟ್ ಕ್ವೆಶ್ಚನ್. ವೈ ಇಸ್ ಇಟ್ ಐ ಹ್ಯಾವ್ ವಂಡರ್ಫುಲ್ ಫೆಲೋಶಿಪ್ ವಿತ್ ಪೀಪಲ್ ಐ ಮೀಟ್, ರಿಯಲಿ ಡೀಪ್ ಫೆಲೋಶಿಪ್ ವಿತ್ ಪೀಪಲ್ ಐ ಮೀಟ್ ಫ್ಯೂ ಟೈಮ್ಸ್ ಎ ಇಯರ್ and not with people whom I see every Sunday.
ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಭೇಟಿಯಾಗುವಂತಹ ಇತರರೊಟ್ಟಿಗೆ ಅದ್ಭುತವಾದ ಅನ್ಯೂನತೆಯನ್ನು ಹೊಂದ್ಕೊಂಡಿದ್ದೀನಿ, ಆದರೆ ಪ್ರತಿ ಭಾನುವಾರ ಭೇಟಿಯಾಗುವಂತಹ ಇತರರೊಟ್ಟಿಗೆ ಹೆಚ್ಚು ಅನ್ಯೂನತೆಯನ್ನು ಯಾಕೆ ಹೊಂದ್ಕೊಂಡಿಲ್ಲ ಅಂತ.
And I've come to this conclusion.
ನಾನು ಈ ಒಂದು ತೀರ್ಮಾನಕ್ಕೆ ಬಂದೆ ಅವಾಗ.
Horizontal fellowship, just what I said, is dependent on how much vertical fellowship they have.
ಅಡ್ಡ ಅನ್ಯೂನತೆಯು ಯಾವುದರ ಮೇಲೆ ಅವಲಂಬಿತವಾಗಿದೆಯಪ್ಪ ಅಂದ್ರೆ ಅವರ ಲಂಬಕೋನದ ಅನ್ಯೂನತೆಯು ಎಷ್ಟರ ಮಟ್ಟಿಗಿದೆ ಅನ್ನುವುದರ ಮೇಲೆ.
So here's a brother who maybe I see only a few times a year, but he's living in wonderful vertical fellowship with the Father.
ಇಲ್ಲಿ ಒಬ್ಬ ಸಹೋದರನು ಆತನನ್ನು ನಾನು ವರ್ಷಕ್ಕೆ ಕೆಲವು ಬಾರಿ ಮಾತ್ರ ಭೇಟಿ ಆಗ್ತೇನೆ, ಆದರೆ ಆತನು ತನ್ನ ತಂದೆಯೊಟ್ಟಿಗೆ ಅನ್ಯೂನತೆಯಲ್ಲಿ ಅದ್ಭುತವಾಗಿ ಜೀವಿಸುತ್ತಿರ್ತಾನೆ.
When I meet him, it's as though we've never had any break in our fellowship. We'll just carry on from there and we can go into deep fellowship.
ನಾವು ಭೇಟಿಯಾದಾಗ ನಮ್ಮ ಅನ್ಯೋನ್ಯತೆಯು ಮುರಿಯಲ್ಪಟ್ಟಿರುವುದಿಲ್ಲ, ಅದು ಯಾವಾಗಲೂ ಹೊತ್ತು ಸಾಗುತ್ತಿರುತ್ತದೆ ಮತ್ತು ಇನ್ನು ಆಳವಾಗಿ ಹೋಗಿರುತ್ತದೆ.
Whereas you meet a person every Sunday and his vertical fellowship with the Father is very small, he's not going to have much fellowship with you.
ಆದರೆ ನೀವು ಪ್ರತಿ ಭಾನುವಾರ ಭೇಟಿಯಾಗುವಂತಹ ಸಹೋದರನು ತಂದೆಯೊಟ್ಟಿಗಿನ ಲಂಬ ಅನ್ಯೂನ್ಯತೆಯು ಬಹಳ ಸಣ್ಣದಾಗಿರುತ್ತೆ, ಆತನ ನಿಮ್ಮೊಟ್ಟಿಗೆ ಅನ್ಯೂನತೆ ಮಾಡಲಿಕ್ಕಾಗೋಲ್ಲ.